ಸ್ವತಃ ಅಕ್ಷರಾತ್ ಪರತಃ ಪರಹ ಅದೆಲ್ಲ ಆಯಿತು. ಅದೇ ತಾನೆ ಯಾವುದು ಎಲ್ಲಿದು ಇತಿ ಶಂಕಾ ಕಶ್ಯಚಿತ್ ಸ್ಯಾತ್ ಅದೇನ ಇತಿ ಶಂಕಾ ಇತಿ ಶಂಕಾ ಕಶ್ಯಚಿತ್ ಭವತಿ ಅಥೋ ಜಾನನ್ನಪಿ ಸೂಕ್ಷ್ಮಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ ಏವಮಿತಿ. ಈ ರೀತಿಯಾದ ಕಾರಣದಿಂದ ಅಂದರೆ ಮಹಾವಿಷ್ಣುವಿನ ಆರಾಧನೆಯಿಂದ ಮುಕ್ತಿ ಸಿಗೋದು ಹೇಗೆ ನಿಶ್ಚಿತನೋ ಅದೇ ರೀತಿ ಮಹಾಲಕ್ಷ್ಮಿ ಆರಾಧನೆಯಿಂದ ಸಹ ಮುಕ್ತಿ ಸಿಗೋರೋದ್ರಿಂದ ಇತಿ ಶಂಕಾ ಕಶ್ಯಚಿತ್ ಭವತಿ. ಕೆಲವು ಶಂಕಾ ಬಂತು ಏನಂತ, ಲಕ್ಷ್ಮೀ ಉಪಾಸನೆಯಿಂದನೂ ಮೋಕ್ಷ, ವಿಷ್ಣು ಉಪಾಸನೆಯಿಂದನೂ ಮೋಕ್ಷ ಅಂದಮೇಲೆ ಯಾರು ಉಪಾಸನೆಯಿಂದ ಮೋಕ್ಷ ಪಡೆಯೋದು ಶ್ರೇಷ್ಠ, ಅದಕ್ಕೆ ಉತ್ತರ ಕೊಡಬೇಕೀಗ. ಅಥವಾ ಜಾನನ್ನಪಿ ಸೂಕ್ಷ್ಮಯುಕ್ತಿ ಜ್ಞಾನಾರ್ಥಂ ಪೃಚ್ಛತಿ. ಇದು ಅರ್ಜುನಿಗೆ ಗೊತ್ತಿಲ್ವಾ ಅಂತ ಕೇಳಿದರೆ ಅರ್ಜುನಿಗೆ ಗೊತ್ತಿದೆ, ಇನ್ನು ಸೂಕ್ಷ್ಮ ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತಿದ್ದಾನೆ. ಏವಂತಿ ಏವಂ ಶಬ್ದೇನ ದುಷ್ಟಶ್ರುತರೂಪಂ ಮತ್ಕರ್ಮಕೃತ್ ಇತ್ಯಾದಿ ಪ್ರಕಾರಶ್ಚ ಪರಾಮೃಶ್ಯತೆ. ಏವಂ ಶಬ್ದೇನ ದುಷ್ಟಶ್ರುತರೂಪಂ ಮತ್ಕರ್ಮಕೃತ್ ಇತ್ಯಾದಿ ಪ್ರಕಾರಶ್ಚ ಪರಾಮೃಶ್ಯತೆ. ಒಂದು ಕಡೆಗೆ ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ಅನ್ನೋದಕ್ಕೆ ಇಷ್ಟೊಷ್ಟು ಆಧಾರ ಕೊಟ್ಟರು, ಇನ್ನು ತನ್ನ ಉಪಾಸನೆಯಿಂದ ಮೋಕ್ಷ ಅಂತ ಹೇಳೋದಕ್ಕೆ ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತ ಸಂಘವರ್ಜಿತ ಮಾಮೇ ವೈಶ್ಯಸಿ ಸತ್ಯಂತೆ ಅಂತ ಹೇಳಿರೋದ್ರಿಂದ ತನ್ನ ಉಪಾಸನೆಯಿಂದನೂ ಮೋಕ್ಷ. ಎರಡು ಸೇರಿ ಸಂಶಯ, ಅವ್ಯಕ್ತಂ ಪ್ರಕೃತಿ. ಇಲ್ಲಿ ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಬಹಳ ಮುಖ್ಯವಾದ ಅಂಶ ಇದು. ಇವರೇನು ಮಾಡ್ತಾರೆ ಅದ್ವೈತಿಗಳು, ಅವ್ಯಕ್ತ ಅಂತ ಹೇಳಿದರೆ ನಿರ್ಗುಣ ಬ್ರಹ್ಮ ಇದು ಅಂತ ಹೇಳಿದರೆ ಸಗುಣ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ, ಅದಕ್ಕೆ ಆಚಾರ ಹೇಳ್ತಾರೆ. ಹಾಗೆ ಅವ್ಯಕ್ತ ಶಬ್ದಕ್ಕೆ ಏನರ್ಥ ಅರ್ಥ ಇಲ್ಲಿ ಪ್ರಕೃತಿ ಅಂತ ಅರ್ಥ. ಎಲ್ಲೇ ತೊಗೊಂಡ್ರೆ ಅವ್ಯಕ್ತ ಶಬ್ದ ಪ್ರಕೃತಿ ಅಂತಲೇ ಶುರುವಾಗೋದು. ನಾರಾಯಣ ಪ್ರಕೃತಿ ಅಂತ ನಿರ್ಗುಣ ಬ್ರಹ್ಮ ಅವ್ಯಕ್ತ ಅಂತ ಎಲ್ಲೆಲ್ಲೆಲ್ಲೂ ಬಂದಿಲ್ಲ, ಇವರೇ ಕಲ್ಪನೆ ಮಾಡ್ಕೊಂಡು ಸೇರಿಸ್ಕೊಂಡಿರೋ ಮಾತೆ ಹೊರತು ಎಲ್ಲೂ ಬಂದೇ ಇಲ್ಲ. ಅಂದರೆ ಅವ್ರು ಕೇಳೋ ಅವ್ರ ಪ್ರಕಾರ ಏನರ್ಥ ಅಂದರೆ ಸಗುಣ ಬ್ರಹ್ಮ ಉಪಾಸನೆ ಶ್ರೇಷ್ಠನೋ ನಿರ್ಗುಣ ಬ್ರಹ್ಮ ಉಪಾಸನೆ ಶ್ರೇಷ್ಠನೋ ಅಂತ ಅವ್ರ ಪ್ರಶ್ನೆ. ಅವ್ರ ಪ್ರಕಾರ ಅದು ಸರಿಯಲ್ಲ ಅಂತ ಹೇಳೋದಕ್ಕೆ ಎಲ್ಲ ಹೇಳ್ತಾರೆ. ಇಲ್ಲಿ ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಿದಾರಲ್ಲ, ಅದಕ್ಕೇನು ಆಧಾರ ಅಂತ ಕೊಡ್ತಾರೆ. ಹಿಂದೇನು ಹೇಳಿದರು, ಮಹಾಲಕ್ಷ್ಮಿ ಉಪಾಸನೆ ಮೋಕ್ಷ ಇದೆ ಅಂತ ಹೇಳೋದಕ್ಕೆ ಬೇಕಾ ಪ್ರಕೃತಿ ಶಬ್ದ ವಾಚ್ಯತ್ವ ಪ್ರಕೃತಿಗೆ ಅಂತ ಹೇಳೋದಕ್ಕೆ ಆಧಾರಗಳನ್ನು ಕೊಡ್ತಾರೆ. ಮಹತಃ ಪರಮವ್ಯಕ್ತಂ ಇತಿ ಪ್ರಯೋಗ ಕಠೋಪನಿಷತ್ ಹೇಳ್ತಾ ಇದೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾಬುದ್ಧಿ ಏ ಬುದ್ಧೇ ಪರತಸ್ತು ಸಹ ಅಂತ ಗೀತಾ ವಾಕ್ಯ. ಆಮೇಲೆ ಯೋ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮ ಅವ್ಯಕ್ತಂ ಇಲ್ಲಿ ವಾಕ್ಯ. ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸ ಪರಾಗತಿ ಅಂತ ಮುಂದೆ ಬಂದಿದೆ. ಪ್ರಧಾನ ಎರಡನೇದೀಗ ಎತ್ತ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ್ತಿ ಚ ಭಾಗವತೆ. ಇನ್ನೊಂದು ವಾಕ್ಯ, ಎತ್ತ ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ. ತ್ರಿಗುಣ ಮೂರು ಗುಣಗಳನ್ನು ಹೊಂದಿರೋದು, ನಿತ್ಯವಾಗಿರೋದು, ಸದಸದಾತ್ಮಕ ಮೂರ್ತ ಅಮೂರ್ತಾತ್ಮಕವಾದದ್ದು ಅದು ಅವ್ಯಕ್ತ ಅಂಥೇಳಿ ಭಾಗವತ ಪುರಾಣ ಹೇಳಿದೆ. ಅದೇ ರೀತಿ ಅಕ್ಷರ ಅಂತ ಬಂದಿದೆ ಅಲ್ಲಿ. ಅಕ್ಷರ ಅಂದರೆ ಮುಂದೆ ಬರುತ್ತೆ, ಕೂಟಸ್ಥೋ ಅಕ್ಷರ ಉಚ್ಯತೆ ಮಹಾಲಕ್ಷ್ಮಿ ಅಂತ ಹೇಳಿ ಪ್ರಧಾನ ಅಲ್ಲಿ ಬಂದು ಹೇಳುತ್ತಾರೆ. ಇಲ್ಲೇನೆ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತಿ ಭಾಗವತೆ ಅಕ್ಷರಂಚ ತತ್. ಇಲ್ಲಿ ಅವ್ಯಕ್ತಂ ಅಕ್ಷರಮನ ಪದ ಹಾಕಿದ್ದಾರೆ, ಅಕ್ಷರಾತ್ ಪರತಃ ಪರಹ ಅಂಥೇಳಿ ಆ ಸರಳ ಉಪನಿಷತ್ ಹೇಳ್ತಾ ಇದೆ. ಆದ್ದರಿಂದ ಅವ್ಯಕ್ತ ಶಬ್ದಕ್ಕೆ ನಿರ್ಗುಣ ಬ್ರಹ್ಮ ಅಂತ ಅರ್ಥ ಮಾಡಿಕೊಡುದು. ಭವತ್ತು ಏವಂ ತತಃ ಕಿಂ ಆಯಿತು ಮುಂದೇನು ಅಂದರೆ ಅಸಂದಿಗ್ಧತೆಯ ಭಗವಂತಮೇವ ಉಪಾಸೀನಸ್ಯ ಅರ್ಜುನಸ್ಯ ಕಥಂ ಅಯಂ ಸಂಶಯ. ಪರಮಾತ್ಮನ ಎದು ಕೃಷ್ಣ ನಿಂತಿದ್ದಾನೆ, ಕೃಷ್ಣ ಭಕ್ತ ಆತ, ಆತಗೆ ಯಾಕಿಂತ ಸಂಶಯ ಬಂತು ಅಂದರೆ ಆತಗೆ ಸಂಶಯ ಬಂದಿಲ್ಲ, ನಿಶ್ಚಯ ಇದೆ. ಇನ್ನು ವಿಶೇಷ ಜ್ಞಾನಕ್ಕೋಸ್ಕರ ಕೇಳ್ತಾನೆ ಹೊರತು ಬೇರೆ ಅಲ್ಲ. ಏನೈವಂ ಪೃಚ್ಛತಿ ಇತ್ಯತಃ ಇತೀತಿ ಏನು ಏವಂ ಪೃಚ್ಛತಿ ಅದಕ್ಕೆ ಹೇಳ್ತಾರೆ. ಯತ ಏವಂ ಭಗವದ್ ಉಪಾಸನಸ್ಯ ಇವ ಅವ್ಯಕ್ತೋಪಾಸನಸ್ಯಾಪಿ ವಿನಾ ಉಪಚಾರೇಣ ಮೋಕ್ಷ ಸಾಧನತ್ವಂ ಪ್ರತೀಯತೆ ಇತಿ ತಸ್ಮಾತ್ ಮಾರ್ಗದ್ವಯೇನ ಏಕಮೇವ ಫಲಂ ಪ್ರಾಪ್ನುವತಾಂ ಮಧ್ಯೆ ಕೇ ಶ್ರೇಷ್ಠಾಃ. ಸ್ಪಷ್ಟ ಬರೆದರು, ಯತಃ ಏವಂ ಹೀಗೆ ಭಗವದ್ ಉಪಾಸನಸ್ಯ ಇವ ಭಗವದ್ ಉಪಾಸನೆಯಿಂದ ಹೇಗೋ ಹಾಗೆ ಅವ್ಯಕ್ತೋಪಾಸನಸ್ಯಾಪಿ ಅವ್ಯಕ್ತದ ಉಪಾಸನೆಗೂ ಸಹ ವಿನಾ ಉಪಚಾರೇಣ ಔಪಚಾರಿಕ ಅರ್ಥ ಮಾಡದೇನೆ. ಯಾವ ಅರ್ಥ ಮಾಡಿ, ಮುಖ್ಯ ಅರ್ಥ ಮಾಡಿದೇನೆ ಗುರುಗಳಿಂದ ಮುಕ್ತಿ ಅಂದ್ಬಿಟ್ರು. ಆದರೆ ಗುರುಗಳಿಂದ ಮುಕ್ತಿ ಅಲ್ಲ, ಮುಂದೆ ಗುರುಗಳಿಂದ ಜ್ಞಾನ ಅಲ್ಲಿ ದೊಡ್ಡ ಲಾಂಗ್ ಅದು ಔಪಚಾರಿಕ ಮುಕ್ತಿ ಅಷ್ಟೇ. ಆದರೆ ವಾಯುದೇವರಿಂದ ಮುಕ್ತಿ ಅಂದರೂ ಕೂಡ ವಾಯುಸ್ಥ ತದನುಜ್ಞೇಯ ಪ್ರಾರ್ಥನೆ ಮಾಡ್ತಾರಷ್ಟೇ. ಆದರೆ ಇನ್ನೂ ಮುಖ್ಯವಾಗಿ ಲಕ್ಷ್ಮೀನಾರಾಯಣರಿಗೆ ಲಕ್ಷ್ಮೀ ವಿಷಯ ಬಂದಾಗ ಕಡಿಮೆ ಅರ್ಥ ಮಾಡಕ್ಕೆ ಬರೋದಿಲ್ಲ, ಮುಕ್ತಿ ಕೊಡ್ತಾರೆ ಅಂತಲೇ ಅರ್ಥ ಮಾಡಬೇಕು. ಅದಕ್ಕೇನಂತ ಕರೆದ್ರು, ವಿನಾ ಉಪಚಾರೇಣ, ಔಪಚಾರಿಕ ಅರ್ಥವನ್ನು ಮಾಡದೇನೆ. ಮೋಕ್ಷ ಸಾಧನತ್ವ ಪ್ರತೀಯತೆ ಮಹಾಲಕ್ಷ್ಮಿ ಆರಾಧನೆಗೆ. ಇದು ಯಾತಕ್ಕೆ ಹೇಳಿದರು ಅಂದರೆ, ಕೆಲವು ಕಡೆಗೆ ಯಾರಿಂದನೋ ಮೋಕ್ಷ ಅಂತ ಬಂದಿರುತ್ತೆ, ತೀರ್ಥಯಾತ್ರೆ ಮಾಡಿದರೆ ಮೋಕ್ಷ ಅಂತ ಬಂದುಬಿಟ್ಟಿದೆ. ಅದಕ್ಕೇನಂತ ಅರ್ಥ ಮಾಡಿದ್ರೆ ಹಿಂದೆ ಅಷ್ಟೇ ನೆನಪಿದೆಯಾ? ಎಲ್ಲಿ ಬಂದಿತ್ತು ಅದು? ಎಲ್ಲಿ ಬಂದಿತ್ತು ನೆನಪಿದೆಯಾ? ಫಸ್ಟ್ ಎಲ್ಲಿ ಬಂದಿತ್ತು ಪ್ರಸಂಗ ಅದು? ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಸನಕಾದಯ ಅಂತ ಬಂದಾಗ ಎಲ್ಲ ಕೊಟ್ಕೊಂಡು, ಬರೀ ಕರ್ಮದಿಂದ ಅಲ್ಲ ಅಂತ ಹೇಳೋದಕ್ಕೆ ಕೊಟ್ಟು, ತೀರ್ಥಾದಿ ಮಾತ್ರ ತೋ ಜ್ಞಾನಂ ಅಂತ ಹೇಳಿ ಎಲ್ಲ ವಿವರಣೆ ಎಲ್ಲ ಕೊಟ್ಟಿದ್ರು. ಗೊತ್ತಾಯ್ತಾ? ಅಂದ್ರೆ ಏನಾಯ್ತು? ಔಪಚಾರಿಕ ಆಯ್ತ ಪ್ರಯಾಗ ಹೇಳಿದ್ರು. ಬ್ರಹ್ಮಜ್ಞಾನೇನ ವಾ ಮುಕ್ತಿ, ಪ್ರಯಾಗ ವರ್ಣೇನ ವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ ಎನ್ಪಿದೆಯ ವಾಕ್ಯ ಕೊಟ್ಟಿದ್ರು ಇಲ್ಲಿ. ಈ ಬ್ರಹ್ಮಜ್ಞಾನದಿಂದ ಮುಕ್ತಿ ಅಥವಾ ಪ್ರಯಾಗ ಮರಣದಿಂದ ಮುಕ್ತಿ ಅಥವಾ ಗೋಮತಿ ತೀರದಲ್ಲಿ ಕೃಷ್ಣರ ಸನ್ನಿಧಾನದಲ್ಲಿ ಸ್ನಾನ ಮಾಡಿದರೆ ಮುಕ್ತಿ ಅಂತ ಹೇಳಿದರು. ಅದಕ್ಕೇನು ಮಾಡಿದ ಅರ್ಥ ಹೇಳಿದ್ರು ಆಚಾರ್ಯರು? ಬ್ರಹ್ಮಜ್ಞಾನೇನ ವಾ ಮುಕ್ತಿ ಅಂದರೆ ಅದು ಸಿದ್ಧಾಂತ, ವ್ಯತ್ಯಾಸ ಇಲ್ಲ. ಆದರೆ ತೀರ್ಥಯಾತ್ರೆ ಪ್ರಯಾಗ ಭರಣದಿಂದ ಗೋಮತಿ ಸ್ಥಾನದಿಂದ ಮಾಡಿದ್ರಿಂದ ಪುಣ್ಯ ಮುಕ್ತಿ ಬರುತ್ತೆ ಎಂಬ ಮಾತು ಆಗಲ್ಲ. ಮುಂದೇನದು? ಪರಂಪರೆಯ ಜ್ಞಾನ ಬಂದು ಅದಕ್ಕೆ ಬರುತ್ತೆ ಅಂತ ಅರ್ಥ ಮಾಡಬೇಕೆ ಹೊರತು ಬರೀ ಕರ್ಮದಿಂದ ಅಲ್ಲ, ಬರೀ ತೀರ್ಥಯಾತ್ರೆ ಆದಿಗಳಿಂದ ಅಲ್ಲ ಅಂತ ಹೇಳಿಬಿಟ್ಟು. ಅದೇ ರೀತಿ ಇಲ್ಲಿ ಮಾಡಬಹುದು, ಇಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಔಪಚಾರಿಕ ಅರ್ಥ ಅದು. ಏನಿದು ಔಪಚಾರಿಕ ಅರ್ಥ? ಇದು ಹೆಣದ ಬುಟ್ಟು ಕೂತ ನಾನು ನಿಮ್ಮದೇ ಮನೆ ಊಟ ಮಾಡಿ ಅಂತ ಹೇಳಿದರು. ಅದೇನದು? ಉಪಚಾರಕ್ಕೆ ಹೇಳಿದ್ರು. ಸೆರಡು ಹಿಡಿದು ತೋರಿಸಿ ಹೇಳಿದಾಗ ಅದೇನದು? ಅದು ಔಪಚಾರಿಕ ಅವದ್ದೇ ಅಂದರೆ ಅವ್ರು ಅಬ್ಸಲ್ಯೂಟ್ ಅಂತ ಕರೆದ್ರಲ್ಲ, ಹಾಗೆ ಅಬ್ಸಲ್ಯೂಟ್ ಬೇರೆ ಇದು ಬೇರೆ. ಲೀಸ್ ತೊಗೊಂಡಾಗ ಅಬ್ಸಲ್ಯೂಟ್ ಓನರ್ಶಿಪ್ ಇಲ್ಲ ಅದಕ್ಕೆ, ಲೀಸ್ ಪೀರಿಯಡ್ ಅಷ್ಟೇ. ಅಕ್ಷರಾತ್ ಪರತಃ ಪರ ಇತಿ ಶ್ರುತೇಹೇ. ಅವ್ರು ಏನು ಮಾಡ್ತಾರೆ ಇವೆಲ್ಲ, ಅವರು ಎಷ್ಟು ತಪ್ಪರ್ಥ ಬರೀತಾರೆ ಗೊತ್ತಾದರೆ ಯಾತಕ್ಕೆ ಇಷ್ಟು ಡೀಟೇಲಾಗಿ ಖಂಡನೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಓದ್ದವರಿಗೆ ಯಾಕೆ ಇಷ್ಟು ಸೃಷ್ಟಿ ಬರೆದ್ರೆ ಸಾಕಾಗಿತ್ತು ಅನಿಸುತ್ತೆ, ಅದು ತಲೆ ಕಡಿಸ್ಬಿಟ್ಟಿದ್ದಾರೆ, ಅದು ಸರಿ ಮಾಡಬೇಕಾಗಿದೆ. ಇತಿ ತಸ್ಮಾತ್ ಮಾರ್ಗದ್ವಯೇನ ಏಕಮೇವ ಫಲಂ ಪ್ರಾಪ್ನುವತಾಂ ಮಧ್ಯೆ ಕಶ್ರೇ ಕಶ್ರಿಗೆ ಶ್ರೇಷ್ಠಾ ಕೇ ಬಹುವಚನ. ಆದ್ದರಿಂದ ಶ್ರೇಷ್ಠ ಕಹ ಶ್ರೇಷ್ಠ ಕೇ ಶ್ರೇಷ್ಠಾ ಕಹ ಕೌ ಕೇ ಅಂತ ನಡೆಯೋದು. ಸಾಧಕ ಬಾಧಕ ಪ್ರಮಾಣಾಭಾವೇನ ಶಂಕ ಸಂಶಯ. ಅದಕ್ಕೆ ಸಾಧಕ ಬಾಧಕ ಪ್ರಮಾಣಾಭಾವೇನ, ಸಾಧಕ ಪ್ರಮಾಣಾಭಾವೇನ ಬಾಧಕ ಪ್ರಮಾಣಾಭಾವೇನ ಶಂಕ ಅಂದರೆ ಅದಕ್ಕೆ ಸದ್ಯವಾಗಿ ಸಾಧಕ ಪ್ರಮಾಣ ಇದ್ದೇ ಇದೆ, ಬಾಧಕ ಪ್ರಮಾಣ ಇಲ್ಲೇ ಇಲ್ಲ, ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾರೆ ಎಂಬುದಕ್ಕೆ ಅದು ಸಂಶಯ ಬಂತು. ಕಶ್ಯಚಿತ್ ಅವಿದಿತ ತತ್ವಶ್ಚ ಭವತಿ, ತತ್ವಜ್ಞಾನ ಇದ್ದವರಿಗೆ ಸಂಶಯ ಬರುತ್ತೆ. ಆದರೆ ಅತಃ ತದ ಅನುಜಿಘೃಕ್ಷಯ ಭಗವದ್ ಉಪಾಸಕ ಇವ ಶ್ರೇಷ್ಠ ಇತಿ ಜಾನನ್ನಪಿ ಅರ್ಜುನ ಪೃಚ್ಛತಿ ಇತ್ಯರ್ಥ. ಅಗ್ನಿಜನಗಡಿ ಮೇಲೆ ಅರ್ಜುನನಿಗೆ ಅನುಗ್ರಹ ಮಾಡೋ ಬುದ್ಧಿ ಇದೆ. ಇಂಥ ಪ್ರಶ್ನೆ ಕೃಷ್ಣನ ಮುಂದೆ ಕೇಳಿ ಉತ್ತರ ತೊಗೊಂಡ್ಬಿಟ್ರು ಅಂದರೆ ಅವಾಗ ಏನಾಗುತ್ತೆ ಅಲ್ಲಿಗೆ? ಎಲ್ಲರಿಗೂ ನಿಶ್ಚಿತ. ಕೆಟ್ಟೋದ್ರೆ ಅವ್ರು ತುಂಬಿದ ಸಭೆಯಲ್ಲಿ ಪ್ರಶ್ನೆ ಕೇಳಿಬಿಡ್ತಾರೆ. ಏನಂತ ತೀರ್ಥದಲ್ಲಿ ಬದರಿಯಲ್ಲಿ ಸಾಧನೆ ಮಾಡಿದವರು ಮತ್ತೊಮ್ಮೆ ಸ್ನಾನ ಮಾಡಬೇಕು ಸಾಧನೆ ಮಾಡಬೇಕು ಎಲ್ಲ ಕೇಳಿಬಿಟ್ರು. ತುಂಬಿದ ಸಭೆಗಳು ಗೊತ್ತಿರೋರು ಪ್ರಶ್ನೆ ಕೇಳ್ತಿರೋದು ಯಾತಕ್ಕೆಂದರೆ ಇವ್ರ ಬಾಯಲ್ಲಿ ಬಂದರೆ ಎಲ್ರಿಗೂ ಗೊತ್ತಾಗಿ ಗಟ್ಟಿ ಆಗುತ್ತೆ ಅಂತ ಅರ್ಥ. ಇಂಥ ಸಭೆಯಲ್ಲಿ ತೀರ್ಮಾನ ಆಯಿತು ಅಂತ ಒಂದು ಭಾಗ, ಮತ್ತು ಇಂಥವ್ರ ಅಧ್ಯಕ್ಷರಾಗಿ ಕೂತ ತೀರ್ಮಾನ ಆಯಿತು ಇನ್ನೊಂದು ಭಾಗ. ಅವಾಗ ಏನಾಯ್ತು? ಇವ್ರ ಮಾತಿಗೆ ಹೆಚ್ಚು ಸ್ಟ್ರೆಂಥ್ ಅನ್ನಾಗ ಆ ರೀತಿ ಪ್ರಶ್ನೆ ಕೃಷ್ಣನ ಬಾಯಿಂದ ಮಾತು ಬಂತು ಅಂದರೆ ಇನ್ನು ಸ್ಪಷ್ಟ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಧೈರ್ಯ ಕೇಳಿಬಿಟ್ರೆ ಹಾಗೆ ನಿನ್ನ ಉಪಾಸ ಇರುತ್ತೆ ಅವ್ರ ಉಪಾಸ ಇರುತ್ತೆ ಇನ್ನೊಬ್ರು ಕೇಳಿಬಿಟ್ರೆ ಇವ್ರು ಏನಿದ್ರು ಥರ್ಡ್ ಪಾರ್ಟಿ ಒಪಿನಿಯನ್ ಆಯ್ತೇ ಹೊರತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಆಗೋದಿಲ್ಲ. ಅದು ಕೃಷ್ಣನಿಂದ ಬಾಯಿನೇ ಬಂದುಬಿಟ್ರೆ ಜಗತ್ತಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಅನುಜಗೃಕ್ಷಯ ಸಾಮಾನ್ಯ ಜನರ ಮೇಲೆ ಅನುಗ್ರಹ ಮಾಡೋ ಬುದ್ಧಿಯಿಂದ ಅರ್ಜುನ ಪ್ರಶ್ನೆ ಕೇಳಿದ. ಅದ್ರ ಪ್ರಶ್ನೆ ಉತ್ತರ ಕೊಡೋದಕ್ಕೆ ಅನುಗ್ರಹ ಹೇಳಬೇಕು, ಪ್ರಶ್ನೆ ಕೇಳೋದಕ್ಕೆ ಏನು ಬೇಕು ಅಂದು ಅನುಗ್ರಹ ಬುದ್ಧಿ ಇರಬೇಕು. ಇಂಥ ಪ್ರಶ್ನೆ ಕೇಳಿ ಉತ್ತರ ತೊಗೊಂಡ್ಬಿಟ್ರೆ ಸಂಶಯ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಅನುಗ್ರಹದ ಬುದ್ಧಿ. ಜಾನನ್ನಪಿ ತತ್ರ ಸ್ವವಿದ್ಯತ ಯುಕ್ತಿ ಜ್ಞಾನಾರ್ಥಂ ಸಂಶಯಮಾಹೃತ್ಯ ಪೃಚ್ಛತಿ ಇತ್ಯಾಹ. ಅದಕ್ಕೆ ಏನು ಯುಕ್ತಿ ಇಟ್ಕೊಂಡಿದ್ದಾರೆ ಅಂದರೆ ಇಬ್ಬರಿಗೂ ಮುಕ್ತಿ ಇದೆ ಎಂಬ ಪಾಯಿಂಟ್ ಇಟ್ಕೊಂಡೇ ಮಾಡ್ತಿರೋದು. ಸೂಕ್ಷ್ಮೀತಿ ಯೋಗ್ಯತಾವಶಾತ್ ಏವಂ ಭೂತಂ ತ್ವಾಂ ಏವಂ ಪ್ರಕಾರೇಣ ಉಪಾಸತಃ ಉಪಾಸತೆ ಇತ್ಯುಭಯತ್ರ ಏವಂ ಶಬ್ದಸ್ಯ ಅನ್ವಯ ಇತ್ಯಾಶಯವಾನಾಃ ಏವಂ ಇತಿ. ಹೀಗೆ ಯೋಗ್ಯತಾವಶಾತ್ ಏವಂ ಭೂತಂ ತ್ವಾಮೇವಂ ಪ್ರಕಾರೇಣ ಉಪಾಸತೆ ಇತಿ ಉಭಯತ್ರ ಏವಂ ಶಬ್ದಸ್ಯ ಅನ್ವಯ. ಈ ರೀತಿ ಇರೋದರಿಂದ ನಿನ್ನನ್ನು ಹೀಗಿದ್ದು ನಿನ್ನ ಆರಾಧನೆ ಮಾಡ್ತಾರೆ, ಪ್ರಕೃತಿ ಹಾಗಿದ್ದಾಳೆ ಅವ್ಯಕ್ತ ಅವ್ರನ್ನ ಹಾಗೆ ಆರಾಧನೆ ಮಾಡ್ತಾರೆ. ಅತ್ತಿಟ್ಟುಕೊಂಡು ಏವಂ ಅಂತ ಪದ ಹಾಕಿದ. ಏವಂ ಅಂದರೆ ಯಾರನ್ನು ಹೇಗೆ ಆರಾಧನೆ ಮಾಡಬೇಕು ಹಾಗೆ ಮಾಡಿದರೆ ಅಂತ ಅರ್ಥ. ಯಾರನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೋ ಹಾಗೆ ಆರಾಧನೆ ಮಾಡಿದರೆ ಫಲ. ಇಲ್ಲೋದ್ರೆ ಇಲ್ಲ. ಲಕ್ಷ್ಮೀ ಆರಾಧನೆ ಮಾಡಿದ್ರು ಮೋಕ್ಷ ಇಲ್ಲ, ವಿಷ್ಣುವಿನ ಆರಾಧನೆ ಮಾಡಿದ್ರು ಮೋಕ್ಷ ಇಲ್ಲ. ಯಾವಾಗ ವಾಯುಜೀವತ್ತೇನೋ ಗೊತ್ತಿಲ್ಲದೆ ಮಾಡ್ತಿದ್ದಾರಲ್ಲ ಇವತ್ತು, ಅದರಿಂದ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅದು ಏವಂ ಅಂತ ಹೇಳಿದ್ರೆ ಕರೆಕ್ಟ್, ಅದು ಹಿಂದೆ ಬಂದಿದೆ. ತಮೇವಂ ವಿದ್ವಾನ್ ಅಮೃತಃ ಭವತಿ, ದೇವರನ್ನ ಹೀಗೆ ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ. ಮೊದಲನೇದಾಗಿ ದೇವರು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ, ಎರಡನೇ ದೇವರನ್ನ ಹೀಗೆ ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ, ಬರೆದ್ರೆ ಪಾಸ್ ಆಗ್ತಾನೆ, ಹೀಗೆ ಬರೆದ್ರೆ ಪಾಸ್ ಆಗ್ತಾನೆ, ಏನೋ ಬರೆದು ಬಂದರೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಏವಂ ಅಂತ ಪದ ಹಾಕಿದರು. ಏವಂ ಸತತ ಯುಕ್ತಾಯೇ, ಏವಂ ಒಂದು, ಸತತ ಯುಕ್ತಾಹ ಇನ್ನೊಂದು, ಭಕ್ತಾಹ ಒಂದು, ಮತ್ತು ತ್ವಾಂ ಪರ್ಯುಪಾಸತೆ, ಪರ್ಯುಪಾಸತೆ ಪದ ಬೇರೆ ಇದೆ. ಅದು ಲಕ್ಷ್ಮೀ ಉಪಾಸನೆ ಹಾಗೆ ಮಾಡಿದರೆ ಮೋಕ್ಷ ಆಗಬಹುದಾ ಅಂತ ಕೇಳಿದ್ರೆ ಹೇಳ್ತಾರೆ. ಅದಕ್ಕೋಸ್ಕರ ಪದ ಉಚ್ಚರಿಸಬೇಕು. ಏವಂ ಭೂತಂ ತ್ವಾಂ ಏವಂ ಪ್ರಕಾರೇಣ ಉಪಾಸತೆ, ಉಪಾಸತ ಇತ್ತು, ಉಪಾಸತೆ ಮಾಡಿಕೊಂಡಾಗ ಅನ್ವಯ ಕ್ರಮ ಬೇರೆ, ಉಪಾಸತ ಮಾಡಿಕೊಂಡು ಉಪಾಸನೆ ಮಾಡುವವನಿಗೆ ಅಂತ ಅನ್ವಯ. ಇತ್ಯುಭಯ ಉಭಯತ್ರ ಏವಂ ಶಬ್ದಸ್ಯ ಅನ್ವಯ ಇತ್ಯಾಶಯವಾನಾಹ ಏವಮಿತಿ. ದೃಷ್ಟಂ ಶ್ರುತಂಚ ರೂಪಂ ಯಸ್ಯ ಬ್ರಹ್ಮಣ ತತ್ತಥ, ದೃಷ್ಟಂ ಶ್ರುತಂಚ ರೂಪಂ ಯಸ್ಯ ಬ್ರಹ್ಮಣ ತಥ. ದೃಷ್ಟರೂಪ ಶ್ರುತರೂಪ, ದೇವ್ರ ಬಗ್ಗೆ ಕೇಳಿರೋದು ಹೇಳಿರೋದು, ಆ ಪ್ರಕಾರ ಕೃಷ್ಣ ದೇವರಿಂದ ಮೋಕ್ಷ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವಾದ ಅಂತ ಇಲ್ಲೇ ಇಲ್ಲ. ಅವ್ಯಕ್ತ ಅಕ್ಷರ ಶಬ್ದ ಯೋಗ ಶಬ್ದಯೋಹು ಅಪವ್ಯಾಖ್ಯಾನಂ ನಿರಾಕರ್ತು ಅರ್ಥಂ ತಾವದಾಹ ಅವ್ಯಕ್ತಮಿತಿ. ಅವ್ಯಕ್ತ ಶಬ್ದಕ್ಕೆ ಅಕ್ಷರ ಶಬ್ದಕ್ಕೆ ಅಪವ್ಯಾಖ್ಯಾನ ಮಾಡಿದ್ದಾರೆ. ಅದು ನಿರಾಕರ್ತು ಖಂಡನೆ ಮಾಡೋದಕ್ಕೋಸ್ಕರ ಅರ್ಥ ಹೇಳ್ತಾರೆ. ಅವ್ಯಕ್ತ ಅಂದರೆ ಪ್ರಕೃತಿ ಅಂತ ಅರ್ಥ. ಪ್ರಕೃತಿ ಅಂದರೆ ಚೇತನ, ಇಲ್ಲೂ ಹಾಗೆ ಜಡ ಪ್ರಕೃತಿ ಹೋಗುವಾರ ಮತ್ತೆ ಜಡ ಪ್ರಕೃತಿಯಿಂದ ಮೋಕ್ಷ ಅಂತ ವಾದ ಮಾಡಬಾರ್ದು. ಯಾಕೆ ಅಚೇತನ, ಅಚೇತನಕ್ಕೆ ತಿಳ್ಕೊಳ್ತಾ ಅವರಿಗೆ ಇದಿಲ್ಲ ಮೋಕ್ಷನ ಕೊಡುತ್ತದು. ಆದ್ದರಿಂದ ಅಚೇತನ ಪ್ರಕೃತಿ ಚೇತನ, ಈ ಪದ ಎಲ್ಲಿ ಬಂದಿತ್ತು ಹಿಂದೆ? ಜೀವಭೂತಾಂ ಮಹಾಬಾಹೋ ಪ್ರಬುದ್ಧಿಮೇ ಪ್ರಕೃತಿಂ ಪರಾಮ್ ಅಂತ ಹೇಳಿದ್ದ. ಎಷ್ಟನೇ ಅಧ್ಯಾಯ? ಏಳನೇ ಅಧ್ಯಾಯದಲ್ಲಿ ಬಂದಿತ್ತು. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾ ಎಲ್ಲ ಹೇಳಿರೋದ್ರಿಂದ ಅದು ಚೇತನ ಪ್ರಕೃತಿ ಅಚೇತನ ಪ್ರಕೃತಿ ಅಂತ ಭಾಗ ಮಾಡಿಬಿಟ್ಟಿದ್ದಾರೆ. ಯಾವ ಪ್ರಕೃತಿ ತಗೋಬೇಕೆ ಹೊರತು ಚೇತನ ಪ್ರಕೃತಿನ ಜಡ ಪ್ರಕೃತಿ ತಗೊಳ್ಬಾರದು. ಜಡ ಪ್ರಕೃತಿ ಅಂತ ತಗೊಂಡ್ರೆ ಸಾಂಖ್ಯರು, ಸಾಂಖ್ಯರು ಏನು ಮಾಡ್ತಾರೆ ಗೊತ್ತಾ? ಪ್ರಕೃತಿಯಿಂದ ಮೋಕ್ಷ ಜಡ ಪ್ರಕೃತಿಯಿಂದ ಅಂತ ಹೇಳ್ಬಿಡ್ತಾರೆ. ದೇವ್ರನ್ನ ಒಪ್ಪದೇ ಇಲ್ಲ ಅವರು. ಪ್ರಕೃತಿ ಪುರುಷ ಇಬ್ಬರೇ ಇರೋದು, ಪುರುಷ ಅಂದರೆ ಜೀವ, ದೇವರು ಕೂಡ ಇಲ್ಲ. ದೇವರಿದ್ರು ಅವನು ಇನ್ನೊಂದು ಸಬಾರ್ಡಿನೇಟ್ ದೇವರಷ್ಟೇ. ನಿರೀಶ್ವರ ಸಾಂಖ್ಯ ಅಂದರೆ ದೇವ್ರನ್ನೇ ಒಪ್ಪಿಲ್ಲ. ಶೇಷ್ವರ ಸಾಂಖ್ಯ ದೇವ್ರನ್ನ ಒಪ್ತಾರೆ, ದೇವರು ಸೆಕೆಂಡರಿ ಮಾಡಿಬಿಡ್ತಾರೆ, ಪ್ರೈಮರಿ ಅಲ್ಲ. ದೇವರು ಇದ್ರೂ ಆಯಿತು, ಆ ಥರ ಅಷ್ಟೇ ಹೊರತು ದೇವರು ಇರಲೇಬೇಕು ಅವೆಲ್ಲ ಇಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ನಿರೀಶ್ವರ ಸಾಂಖ್ಯರು ಪ್ರಕೃತಿಯಿಂದನೇ ಮೋಕ್ಷ ಅಂತ ವಾದ ಮಾಡೋರಿದ್ದ, ಅದು ಸರಿಯಲ್ಲ. ತ್ರಿಗುಣಂ, ತ್ರಿಗುಣಂ ಅಂತ ಹೇಳಿದರೆ ತ್ರಿಗುಣ ಅಭಿಮಾನಿತ್ವ. ಜಡ ಪ್ರಕೃತಿಯಲ್ಲಿ ಮೂರು ಗುಣಗಳಿವೆ, ಮಹಾಲಕ್ಷ್ಮಿಯಲ್ಲಿ ಮೂರು ಗುಣ ಇಲ್ಲ, ಮೂರು ಗುಣ ಅಭಿಮಾನಿ ದೇವತೆ ಆಗಿರೋದಿದೆ ಅಷ್ಟೇ. ಸದಾ ಸದಾ ಹೌದು, ತಪ್ಪಿರೋದೇ ಗಲಾಟೆ ಮಾಡ್ಕೊಂಡು ಗುಂಡಗಳು ಗಲಾಟೆ ಮಾಡ್ಕೊಳ್ಳೋದಿಲ್ಲ, ಹೆಚ್ಚಾಗಿ ಕೊಲೆಗಳಾಗೋ ಗುಂಡಗಳು ಗುಂಡಗಳನ್ನ ಕೊಂದಾಕ್ಬಿಡ್ತಾರೆ. ಆದ್ದರಿಂದ ಅವರಲ್ಲಿ ಇನ್ನೂ ದ್ವೇಷ ಜಾಸ್ತಿ. ಆ ಲೆಕ್ಕ ತುಂಬ ಜನ ಇರ್ತಾರೆ, ವರ್ಣಾಶ್ರಮದವರಿಂದ ಭಾಳ ಕೆಟ್ಟ ಹೋಗ್ಬಿಟ್ಟಿದೆ, ಬ್ರಾಹ್ಮಣ್ಯ ಹೋಗಬೇಕು ಅಂತೇಳಿ. ಬ್ರಾಹ್ಮಣರು ಪಾಪ ವಾಕ್ಯಾರ್ಥರು ಗಲಾಟೆ ಮಾಡ್ತಾರೆ ಹೊರತು ಹೊಡೆದಾಟ ಬಡದಾಟ ಮಾಡೋದಿಲ್ಲ. ಅದೆಲ್ಲ ಮಾಡೋದು ಯಾರು? ಬೇರೆಯವರೇನೆ. ಇವತ್ತು ಉದಾಹರಣೆಗೆ ಬ್ರಾಹ್ಮಣ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾನೆ ಮಗನೋ ಮಗಳು, ಇವ್ರೇನು ಮಾಡ್ತಾರೆ? ಸುಮ್ಮನೆ ಕೂರೋಗ್ಬಿಡ್ತಾರೆ ಅಷ್ಟೇ, ಇಲ್ಲ ದೂರ ಆಗ್ತಾರೆ, ತಾವು ಒಂದಾಗ ಏನೋ ಒಂದು ಮಾಡಿ ಹಾಕ್ಬಿಡ್ತಾರೆ ಅಷ್ಟೇ ಗಲಾಟೆ. ಅವ್ರು ಒಂದೇ ಆಗ್ಬಿಡ್ತಾರೆ ಅವ್ರು, ಗೊತ್ತಾದ್ರೆ ಏನು ಮಾಡ್ತಾರೋ ಪೇಪರ್ಲ್ಲಿ ಬರ್ತಿರುತ್ತಲ್ಲ ಕೊಲೆ, ಅದೇನು ಮಗಳು ಕೊಂದು ಹಾಕ್ಬಿಡ್ತಾರೆ. ಇಬ್ಬರಲ್ಲ ಎಷ್ಟು ಸಿಟ್ಟು ಅಂದರೆ ಅವರಿಗೆ. ಆ ರೀತಿ ಒಂದು ಕೇಸು ಬ್ರಾಹ್ಮಣರು ನಡೆಯೋದಿಲ್ಲ, ಇವ್ರ ಧೈರ್ಯ ಇಲ್ಲ ಫಸ್ಟು, ಮತ್ತು ಆ ಭಾವನೆಯ ಅಪ್ರೋಚ್ ಇಲ್ಲ, ಎರಡೆರಡು ಇಲ್ಲ ಬ್ರಾಹ್ಮಣರಿಗೆ. ಆದ್ದರಿಂದ ಇದು ವರ್ಣಾಶ್ರಮದಿಂದ ಜಗತ್ತು ಹಾಳಾಗುತ್ತೆ ಅಂದರೆ ಆ್ಯಕ್ಚುಲಿ ಬ್ರಾಹ್ಮಣರಿಂದ ಹಾಳಾಗೇ ಇಲ್ಲ, ಆಗೋ ಚಾನ್ಸ್ ಇಲ್ಲೇ ಇಲ್ಲ. ಮಾಡಿರೋದೆಲ್ಲ ಏನು ಬೇರೆಯವ್ರನ್ನ ಹಾಕ್ತಾರಷ್ಟೇ, ಅವರವ್ರ ವ್ಯವಸ್ಥೆಯಿಂದ ಕೆಟ್ಟರು, ಇಲ್ಲೂ ಹಾಗೇನೆ ಎಂದು ಕೂಡ ಖಂಡನೆ. ಅವರವರೇ ಜಗಳ ಆಡ್ಕೊಂಡ್ರೆ ಹೊರತು ನಾವೇನು ಇಲ್ಲಿ ಬರೋ ನೆಸಿಟಿ ಇಲ್ಲ, ಬಂದರೆ ಸರಿಯಾದ ಉತ್ತರ ಕೊಡ್ತಾ. ಅವ್ರು ಜಗಳದ ಉತ್ತರ ಅಷ್ಟೇ ಹೊರತು, ನಿರ್ಣಾಯಕ ಉತ್ತರ ಅಲ್ಲ. ಆಚಾರ ಕೂಡ ನಿರ್ಣಾಯಕ ಉತ್ತರ, ಡೆಸಿಸಿವ್. ತ್ರಿಗುಣಂ ಸದಸದಾತ್ಮಕಂ ಕಾರ್ಯಕಾರಣಾಭಿಮಾನಿತ್ವಾತ್ ಎಲ್ಲಿ ಹೇಳಿದ್ದಾರೆ? ಸತ್ ಕಾರ್ಯ ಅಸತ್ ಕಾರಣ ಅಂತ ಹೇಳಿದ್ದರಿಂದ ಕಾರ್ಯಕಾರಣ, ಕಾರ್ಯಕಾರಣ ಯಾವ್ಯಾವುದು? ಅವ್ಯಕ್ತ ತತ್ವ, ಮಹತ್ತತ್ವ, ಮಹತ್ತತ್ವ ಅಹಂಕಾರ ತತ್ವ, ಅಹಂಕಾರ ತತ್ವ ಮನಸ್ಸು, ಒಂದಕ್ಕೊಂದು ಕಾರ್ಯಕಾರಣ ಭಾವ ಇದೆ. ಎಲ್ಲ ಯಾವುದರಲ್ಲಿದೆ? ಅವ್ಯಕ್ತ ತತ್ವ ಸೇರ್ಕೊಂಡ್ಬಿಟ್ಟಿವೆ. ಅದಕ್ಕೆ ಅದು ಹೇಳಿದರು ಸದಸತ್ವ ಅಂತ ಹೇಳಿ, ಸದಸದಾತ್ಮಕಂ. ತತಃ ಪ್ರಕೃತಿಂ ಪ್ರಾಹು ತತ್ ಪ್ರಕೃತ್ಯಾಖ್ಯಂ ತತ್ವಂ ಪರತಃ ಪರಃ ಅತ್ಯುತ್ತಮ. ಪರಮಾತ್ಮ ಪರತಃ ಪರ ಅಂದ್ರೆ ಏನು? ಉತ್ತಮರಲ್ಲೂ ಭಾರಿ ಉತ್ತಮ. ಅತ್ರ ಅವ್ಯಕ್ತಂ ಇತಿ ವಿಶೇಷ್ಯವಾಚಿ. ಅವ್ಯಕ್ತ ಶಬ್ದಕ್ಕೆ ವಿಶೇಷ್ಯ ಅಂದರೆ ಅಕ್ಷರ ಮತ್ತು ಅವ್ಯಕ್ತ ಎರಡಿದೆ. ಈಗ ಏಚಾಪಿ ಅಕ್ಷರ ಅವ್ಯಕ್ತಂ ಅಂತಿದೆ, ಗೊತ್ತಾಯ್ತಾ? ಏಚಾಪಿ ಅಕ್ಷರ ಅವ್ಯಕ್ತಂ. ಇಲ್ಲಿ ಅವ್ಯಕ್ತ ಮತ್ತು ಅಕ್ಷರಗಳಲ್ಲಿ ಯಾವುದು ವಿಶೇಷ ಯಾವುದು ವಿಶೇಷಣ ಅಂತ ಪ್ರಶ್ನೆ. ಯಾವುದು ವಿಶೇಷ ಯಾವುದು ವಿಶೇಷಣ ಸ್ವಲ್ಪ ಯೋಚನೆ ಮಾಡಿ. ವಿಶೇಷ ವಿಶೇಷಣಗಳಲ್ಲಿ ವಿಶೇಷ ಅಂದ್ರೇನು? ವಿಶೇಷ್ಯ. ವಿಶೇಷಣ ಅಂದ್ರೆ ಹೋಗ್ಲೇನು? ಸಿಂಪಲ್ ಅಬ್ಜೆಕ್ಟಿವ್. ವಿಶೇಷಣ ಅಬ್ಜೆಕ್ಟಿವ್, ಇದು ನೌನ್. ಇದು ಇದಕ್ಕೆ ಏನ್ ಮಾಡ್ಬೇಕು? ಅದನ್ನೀಗ ಕ್ವಾಲಿಫೈ ಮಾಡೋದು. ವಿಶೇಷ ಅಬ್ಜೆಕ್ಟಿವ್ ಯಾವ್ದಾದ್ರು ಯಾವ್ದನ್ನು ಕ್ವಾಲಿಫೈ ಮಾಡ್ಬೇಕು? ನೌನ್ನ. ಹಾಗಿದ್ರೆ ಇಲ್ಲಿ ಅದು ಬಿಡಿಯ ವಸ್ತು ಅಂತ ಬಂತು. ವಿಶೇಷಣ ವಿಶೇಷ ಯಾವುದು? ಹಾ, ವಸ್ತು ಅನ್ನೋದು ವಿಶೇಷ. ಇಲ್ಲಿ ಯಾವ್ದು ವಿಶೇಷ? ಅಕ್ಷರ ಅವ್ಯಕ್ತ ಅಂತಿದೆ. ಯಾವ್ದು ವಿಶೇಷ ಯಾವ್ದು ವಿಶೇಷಣ? ಇಲ್ಲಿ ಅವ್ಯಕ್ತ ಎಂಬುದು ಏನದು? ವಿಶೇಷ. ಎರಡು ಹೇಳ್ಬಿಟ್ರೆ ಯಾವ್ದು ಬಿಡುತ್ತೆ? ಸರಿ, ಒಂದು ಗಟ್ಟಿ ಹೇಳ್ಬೇಕು. ಯಾವ್ದಾದ್ರು ಯಾವ್ದದ ಒಂದು ಹೇಳ್ಬೇಕು. ಹಾ, ಅದೇ ಅದನ್ನ ಆಚಾರ ಹೇಳ್ತಾರಲ್ಲ, ಅವ್ಯಕ್ತವು ಅಬ್ಜೆಕ್ಟಿವ್ ಅಲ್ಲ, ಅವ್ಯಕ್ತೆ ನೌಣು. ಅಬ್ಜೆಕ್ಟಿವ್ ಯಾವುದು? ಅಕ್ಷರ. ಅಕ್ಷರವಾದ ಅಬ್ಜೆಕ್ಟಿವ್ ಅಲ್ಲಿ ಹೇಳ್ತಾ ಅದಕ್ಕೆ ಅದೆಲ್ಲ ಗೊತ್ತಿದ್ರೆ ಈ ವಾಕ್ಯ ಅರ್ಥ ಆಗುತ್ತೆ. ಏನಂತ ಅವಿಶೇ ಅಶೇಷಂ ಕಾರ್ಯಕಾರಣ ತತ್ರ ಪ್ರಧಾನ ಮಾಹು ಸ ವಿಶೇಷವತ್ ಕಾರ್ಯವತ್ ತತ್ರ ಪ್ರಕೃತಿ ಪ್ರಕೃತ್ಯಾಖ್ಯಂ ತತ್ವ ಪರತಃ ಪರಂ. ಅದಕ್ಕೆ ಅವ್ಯಕ್ತ ತತ್ವ ಅಂಬೋದು ವಿಶೇಷ್ಯ, ಅಕ್ಷರ ಅಂಬೋದು ವಿಶೇಷಣ. ಇಲ್ದವ್ರು ಏನಾಗ್ತಿತ್ತು? ಅಕ್ಷರ ಅಂಬೋದು ವಿಶೇಷ ಮಾಡಿ ಅವ್ಯಕ್ತ ಅಂಬೋದನ್ನ ಮಾಡ್ಬೇಕಾಯ್ತು. ಹಾಗಲ್ಲ, ಅವ್ಯಕ್ತನೇ ವಿಶೇಷ. ಇಲ್ಲಿ ಏನ್ ಮಾಡಿ, ಉದಾಹರಣೆಗೆ ಬಿಳಿ ವಸ್ತು ಅಂತ ಹೇಳಿದಾಗ ವಸ್ತುನ ಏನ್ ಮಾಡಕ್ ಬರೋದಿಲ್ಲ, ವಿಶೇಷಣೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೀಗಿರ್ಬೇಕು. ಅತ್ರ ಅವ್ಯಕ್ತಮಿತಿ ವಿಶೇಷ್ಯವಾಚಿ ಅಕ್ಷರಮಿತಿ ಗುಣ. ಅದಕ್ಕೆ ಅಕ್ಷರಮಿತಿ ಅಕ್ಷರಮಿತಿ ವಿಶೇಷಣವಾಚಿ ಅದನ್ನು ಬಿಡಿಸಿದ್ರು. ಆಕ್ಚುಲಿ ವಿಶೇಷ ಅಂತ ಅಷ್ಟೇ ಬಿಟ್ಟು ಉಳಿದ ಅಂಡರ್ಸ್ಟುಂಡ್ ಇರೋ ಎರಡರಲ್ಲಿ. ಇನ್ನೂ ಕ್ಲಿಯರ್ ಮಾಡ್ತಾರೆ, ಕನ್ಫ್ಯೂಷನ್ ಆಗಬಾರ್ದಂತೆ. ಅವ್ಯಕ್ತಾಸಕ್ತ ಚೇತ ಸಾಮ ಅವ್ಯಕ್ತ ಹಿ ಗತಿ ಇತ್ಯಾದಿ ವಚನ ಮತ್ತೊಂದು ಪ್ರಶ್ನೆ. ಆಗ ಹಾಗೆ ಯಾಕೆ ಅರ್ಥ ಮಾಡಬೇಕು? ಅಕ್ಷರಣೆ ವಿಶೇಷ ಮಾಡೋಣ. ಮುಂದೆ ಕೂಟಸ್ಥ ಅಕ್ಷರ ಉಚ್ಚತೆ ಬಂದಿರೋದ್ರಿಂದ ಅಕ್ಷರಣೆ ವಿಶೇಷ, ಅವ್ಯಕ್ತರ ವಿಶೇಷಣ ಅಂತ ಯಾಕೆ ಮಾಡಬಾರದು? ಹೌದಲ್ಲ, ಅದಕ್ಕೂ ಉತ್ತರ ಕೊಡಬೇಕು. ಕೊಡ್ತಾರೆ, ಮುಂದೆ ಹೇಳ್ತಾರೆ. ಅವ್ಯಕ್ತಂ ಅವ್ಯಕ್ತ ಆಸಕ್ತ ಚೈತ ಸಹ ಮುಂದಿದೆ, ಅವ್ಯಕ್ತ ಹೀಗತಿ ಇಂತ ಮುಂದಿದೆ. ಸೊ ಅವ್ಯಕ್ತರ ವಿಶೇಷ ಮಾಡಿ ಮುಂದೆ ಮಾತಾಡ್ತಿರೋದ್ರಿಂದ ಇಲ್ಲೇ ಉತ್ತರ ಇದೆ. ಆದ್ರಿಂದ ಏನ್ ಮಾಡಬೇಕು? ಹಾಗೆ ಮಾಡಬೇಕು. ಅಕ್ಷರ ವಿಶೇಷ ಮಾಡಿ ಅವ್ಯಕ್ತನ ಮಾಡಬಹುದು, ಅದು ಇಲ್ಲಿ ಮಾಡಿಲ್ಲ. ಅವ್ಯಕ್ತನೇ ವಿಶೇಷ ಮಾಡಿರೋದ್ರಿಂದ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಮುಂದೆ ಬರುತ್ತೆ ಶ್ಲೋಕಗಳು, ಇಲ್ಲೇ ಬರುತ್ತೆ. ಇತ್ಯಾದಿ ವಚನ ಅದಕ್ಕೇನಂತಾರೆ? ಇಂಟರ್ನಲ್ ಡಿವೈಡೆನ್ಸ್ ಅಂತ ಹೆಸರು. ಅಂತರಂಗ ಪ್ರಮಾಣ ಅಲ್ಲೇ ಇದೆ ನೋಡಿ ಅಂತೇಳಿ. ಬೇರೆ ಕಡೆಯಿಂದ ಕೊಟ್ಟಾಗ ಎಕ್ಸ್ಟರ್ನಲ್ ಡಿವೈಡೆನ್ಸ್, ಇಲ್ಲಿ ಇಂಟರ್ನಲ್ ಡಿವೈಡೆನ್ಸ್ ಸ್ಪಷ್ಟ ಇದೆ. ಅವ್ಯಕ್ತ ಅವ್ಯಕ್ತ ಅಂತಾನೆ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಬಂದರೂ ಅವ್ರು ಏನು ಅರ್ಥ ಮಾಡ್ತಾರೆ? ಸಗುಣ ನಿರ್ಗುಣ ಅಂತ ಅರ್ಥ ಮಾಡಿ ಹಾಳು ಮಾಡ್ತಾರೆ. ಅಥೋ ವ್ಯುತ್ಕ್ರಮೇಣ ವ್ಯಾಖ್ಯಾನಂ ವಿಶೇಷಣ ಉಪಾದಾನಂಚ ದೇವತಾಂತರ ವೈಲಕ್ಷಣ್ಯ ಪ್ರದರ್ಶನೇನ ಪ್ರಶ್ನೆ ಸಂಭಾವನಾರ್ಥಂ. ಅಥವಾ ವ್ಯುತ್ಕ್ರಮೇಣ ವ್ಯಾಖ್ಯಾನಂ, ಅದಕ್ಕೇನು ಮಾಡಿ, ಏಚಾಪಿ ಅಕ್ಷರಂ ಅವ್ಯಕ್ತಂ ಅಂತಿದೆ. ಅಲ್ಲಿ ಹೇಳಬೇಕಾದ್ರೆ ಅವ್ಯಕ್ತಂ ಅಕ್ಷರಂ ಬರಬೇಕಾಗಿತ್ತು. ಯಾತಕ್ಕೆ ಹಾಗೆ ಮಾಡಿದರು ಅಂದರೆ, ಇದು ಮುಂದೆ ಎಲ್ಲ ತಿಳ್ಕೊಳ್ಳಿ ಅಂತ ಅನುಕೂಲ ಆಗಲಿ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದಾರೆ. ದೇವತಾಂತರ ಬಿಳಿ ಹುಡು ಬಿಳಿ ವಸ್ತು 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 ಬಿಳಿಯಾದದ್ದು ಹೇಗೆ ಹೇಳಿದ್ರು ಕೂಡ ಏನಾಗಲಿಲ್ಲ, ವಿಶೇಷ ವಿಶೇಷ ಚೇಂಜ್ ಆಗೋದಿಲ್ಲ. ಮತ್ತೆ ಯಾಕೆ ಹಾಗೆ ಹೇಳಬೇಕು ಅಂದರೆ ಕಾರಣ ಇದೆ. ಅಥವಾ ವ್ಯುತ್ಕ್ರಮೇಣ ವ್ಯಾಖ್ಯಾನಂ, ಅದು ಈ ರೀತಿ ವ್ಯಾಖ್ಯಾನ ಮಾಡಿಬಿಟ್ಟು ಆ ರೀತಿ ಮುಂದೆಲ್ಲ ಬರೋದನ್ನು ನೋಡೋದಕ್ಕೆ ಅರ್ಥವಾಗಲಿ ಅಂತಾನೆ. ಏಚಾಪಿ ಅಕ್ಷರ ಅವ್ಯಕ್ತಂ ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲಿ ಬೇಕಾದ್ರೂ ಹೇಳ್ಬೋದಾದ್ರೂ ಕೂಡ ಮೊದಲು ವಿಶೇಷಣ ಹೇಳಿ ಆಮೇಲೆ ಏನು ಮಾಡ್ತಾರೆ, ಪದ್ಧತಿ ಅದು. ಅದಕ್ಕೋಸ್ಕರ ಏಚಾಪಿ ಅಕ್ಷರಂ ಅವ್ಯಕ್ತಂ ಅಂತ ಹೇಳಿದಾಗ ಕ್ರಮ ಕರೆಕ್ಟಾಗಿದೆ. ವಿಶೇಷಣ ಉಪಾದಾನಂಚ ದೇವತಾಂತರ ವೈಲಕ್ಷಣ ಪ್ರಧಾನೇನ ಪ್ರಶ್ನೆ ಸಂಭಾವನಾರ್ಥಂ. ವಿಶೇಷಣೆ ಯಾತಕ್ಕೆ ಹಾಕಬೇಕು? ಬರೀ ಅವ್ಯಕ್ತಂ ಅಂತ ಯಾಕೆ ಹೇಳಲಿಲ್ಲ? ಅದೊಂದು ಪ್ರಶ್ನೆ. ವಿಶೇಷ ವಿಶೇಷಣೆ ಕನ್ಫ್ಯೂಸ್ ಮಾಡೋದಕ್ಕಿಂತ ಏಚಾಪಿ ಅವ್ಯಕ್ತಂ ಅಂದ್ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ. ಅದಕ್ಕೂ ಅವನ್ನ ಛಂದಸ್ಸು ಹೋಗ್ತೀವಿ, ಛಂದಸ್ಸು ಹೋಗದಂತೆ ಮಾಡೋಕ್ಕೂ ಬರುತ್ತೆ, ಏನು ದೊಡ್ಡದಲ್ಲ. ಯಾಕೆ ಹಾಗೆ ಮಾಡಿದರು ಅಂದರೆ ಅಕ್ಷರಂ ಅಂತ ಯಾತಕ್ಕೆ ಅಬ್ಜೆಕ್ಟಿವ್ ಹಾಕಿಬಿಟ್ರು? ಯಾಕೆ ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾಳೆ ಅನ್ನೋದಕ್ಕೆ ಏನು ವಿಶೇಷ ಕಾರಣ ಅಂದರೆ, ಬ್ರಹ್ಮಾದಿಗಳು ಮೋಕ್ಷ ಕೊಡ್ತಾ ಇದ್ದ ಡೌಟ್ ಬರೋದಿಲ್ಲ. ಯಾಕೆ ಅವ್ರು ಅಕ್ಷರರವರು, ಅಕ್ಷರ ಅಂತೇಳಿ ಸ್ಪೆಷಲ್ ಪಾಯಿಂಟ್ ಬಂತು. ಅದಕ್ಕೋಸ್ಕರನೇ ದೇವತಾಂತರ ವೈಲಕ್ಷಣ್ಯ ಪ್ರದರ್ಶನ ಏನ, ಬೇರೆ ದೇವತೆಗಳಿಗೂ ಮಹಾಲಕ್ಷ್ಮಿ ಏನು ವೈಲಕ್ಷಣ್ಯ ಇದೆ, ಅಕ್ಷರತ್ವ ಅನ್ನೋ ವೈಲಕ್ಷಣ್ಯ ಇದೆ. ಅದಕ್ಕೋಸ್ಕರ ಹೇಳೋದಕ್ಕೋಸ್ಕರ ಎಷ್ಟು ವಿಷಯ ಪ್ರತಿಯೊಂದರೊಳಗೆ ಹೇಗೆ ತೋರಿಸ್ತಾರೆ ಅದು. ಆಗ ನಮಗೆ ವಿಶೇಷವಾಗಿ ಆಚಾರ್ಯ ಭಾಷೆ ಇದೆಲ್ಲ ಸುಮ್ಮನೆ ಉಳಿದ ಭಾಷೆ ಓದಿ ಏನೇನೂ ಇರೋದಿಲ್ಲ ಅದರಲ್ಲಿ. ಸುಳ್ಳು ಇಷ್ಟು ಇದಕ್ಕೆ ಡಬಲ್ ಬರೆದಿರ್ತಾರೆ ಮತ್ತೆ ಅವರು, ಏನೂ ಇರೋದಿಲ್ಲ ಅವರು. ವಿಶೇಷಣ ಉಪಾದಾನಂಚ ದೇವತಾಂತರ ವೈಲಕ್ಷಣ್ಯ ಪ್ರದರ್ಶನೇನ ಪ್ರಶ್ನ ಸಂಭಾವನಾರ್ಥಂ ಏತದೇವ ಭಾಷ್ಯಕೃತ ಮಹಚ್ಚ ಇತ್ಯಾದಿ ರಾ ಪ್ರಪಂಚಿತಂ. ಅದಕ್ಕೆ ಆಚಾರ್ಯ ಹಿಂದೆ ಮಹಚ್ಚ ಇತ್ಯಾದಿ ಎಲ್ಲ ತಿಳಿಸಿದ್ದಾರೆ. ಅದಕ್ಕೆ ಗುರುಭಾವಂ ವ್ಯಂಜಯಂತಿ ಭಾತಿ ಆಚಾರ್ಯ ಅದಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾರ. ಅದು ಗುರುಭಾವ. ಪರಂತು ಬ್ರಹ್ಮ ನಹಿ ಭಗವತೋ ಅನ್ಯತ್. ಈಗ ಏನಿದೆ, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಇಬ್ಬರಿದ್ದಾರೆ ಅಂತ ಹೇಳ್ತಾರಲ್ಲ, ಇಬ್ಬರೆಲ್ಲಿದ್ದಾರೆ? ಪರಂತು ಬ್ರಹ್ಮ ನಹಿ ಭಗವತೋ ಅನ್ಯತ್. ಪರಬ್ರಹ್ಮನವನೇ ಬ್ರಹ್ಮನವನೇ, ಆದ್ರಿಂದಾಗೇನೆ ಇನ್ನೊಬ್ಬ ಬ್ರಹ್ಮ ಇದ್ದಾನೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಇನ್ನು ಎಂಡ್ ಅಂತ ತೋರಿಸಿದ ಮೇಲೆ ಇನ್ನೊಂದು ಉಳ್ಕೊಂಡಿದೆ ನೋಡಿ, ಏನರ್ಥ? ಎಂಡ್ ಶಬ್ದಕ್ಕೆ ಏನರ್ಥ? ಮುಗಿತು ಅಂತ ಅರ್ಥ. ಇನ್ನು ಕೆಲವರು ಇರ್ತಾರೆ ಎಂಡ್ ತೋರಿಸಿದ ಮೇಲೆ ಎರಡು ಶ್ರಮ ಬಿಟ್ಟೆ ಅಥವಾ ಇನ್ನು ಅಕಸ್ಮಾತ್ ತೋರಿಸ್ಬಿಟ್ರೆ ಅಂತ ಕಾಯ್ತಿರ್ತಾರೆ. ಅದು ಪುರುಷ ಪರಮಾವಧಿ. ಅದು ಅದಕ್ಕೇನೆ ಪರಬ್ರಹ್ಮ ಅಂತ ಹೇಳಿದ ಮೇಲೂ ಕೂಡ ಇನ್ನೂ ಪರಬ್ರಹ್ಮ ಏನರ್ಥ? ಅದಕ್ಕೆ ಪರಬ್ರಹ್ಮ ಶಬ್ದ ಅಲ್ಟಿಮೇಟ್, ಅದು ಇನ್ನೂ ಉಪಯೋಗಿಸೋದಾದ್ರೆ ತಪ್ಪದು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಪರಂ ಬ್ರಹ್ಮನಿಗೆ ಭಗವತು ಅನ್ಯತೆ. ಪರಂ ಬ್ರಹ್ಮ ಅಂದರೆ ವಿಷ್ಣುವೇ ಹೊರತು ಇನ್ನೊಬ್ಬ ಬ್ರಹ್ಮ ಅಂತ ಇಲ್ಲ. ಆನಂದಮಾನಂದಮಯೋವಸಾನೆ ಸರ್ವಾತ್ಮಕೆ ಬ್ರಹ್ಮಣಿ ವಾಸುದೇವೇ ಇತಿ ಭಾಗವತೆ. ನೋಡಿ, ಸರ್ವಾತ್ಮಕೇ ಬ್ರಹ್ಮಣಿ, ಸರ್ವಸ್ವಾಮಿಯಾದ ಬ್ರಹ್ಮ ವಾಸುದೇವ ಅಂತ ಹೇಳಿದ ಮೇಲೆ ಇನ್ನೊಬ್ಬ ಸೆಕೆಂಡರಿ ಬ್ರಹ್ಮ ಇಲ್ಲಿರ್ತಾನೆ. ಮತ್ತೆ ಅಬ್ದುಲ್ ಬ್ರಹ್ಮನ ಚೀಫ್ ಅಂತ ಕರೆದ ಮೇಲೂ ಇನ್ನೊಬ್ಬನ ಕರೆಯೋದಾದರೆ ಡೆಪ್ಯೂಟಿ ಅಂದರೆ ಚೀಫ್ ಯಾರು ಕೇಳಬೇಕು? ಚೀಫ್ ಅಂದರೆ ಮತ್ತೊಬ್ಬ ಚೀಫ್ ಅಂದರೆ ಅರ್ಥ ಇಲ್ಲ. ಎರಡು ಚೀಫ್ ಇದ್ರೆ ಏನರ್ಥ? ಅದು ಆಭಾಸ. ಇಬ್ಬರು ಚೀಫ್ ಇರೋ ಸಾಧ್ಯತೆ ಇಲ್ಲ. ಅದರಿಂದಾಗೇನೆ ಉಳಿದ್ರು ಡೆಪ್ಯೂಟಿ ಡೆಪ್ಯೂಟಿ ಇನ್ನಿತಿ ಅಸಿಸ್ಟೆಂಟ್ ಏನಾದ್ರು ಕರಿಬೇಕೆ ಹೊರತು ಈ ಸೇವೆ ಉಪಯೋಗ ಬರೋದಿಲ್ಲ. ಇತಿ ಭಾಗವತೆ ಆನಂದಂ ಆನಂದಮಯ ಅವಸಾನೆ ಪರಮಾತ್ಮ. ಅವಸಾನೆ ಅಲ್ಟಿಮೇಟ್ಲಿ ಆನಂದ ಆನಂದಮಯ ಪರಮಾತ್ಮ. ಅವನ್ಯಾರು? ವಾಸುದೇವ ಅಂತ ಹೇಳಿದ ಮೇಲೆ ಕೃಷ್ಣ ಸಗುಣ ಬ್ರಹ್ಮ ಬರೀ ಬ್ರಹ್ಮ ಅಂತಿದ್ದಾನೆ. ಅವನು ನಿರ್ಗುಣ ಬ್ರಹ್ಮ ಆಗಲ್ಲ, ಕೇಳಬಾರದು. ಅವರ ಅರ್ಥ ಏನು ಅಂದರೆ, ನೀ ಕೃಷ್ಣ ನಿನ್ನ ಸಗುಣ ಬ್ರಹ್ಮ, ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇದ್ದಾನೆ, ಇಲ್ಲಿ ಯಾರು ಉಪಾಸನೆ ಶ್ರೇಷ್ಠ ಅಂತ. ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಎಲ್ಲರೂ ಬಂದಿದ್ದರೆ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಪ್ಪ. ಅದ ಬಂದೇ ಇಲ್ಲ ಅದು, ಇವರೇ ಸೃಷ್ಟಿ ಮಾಡಿಕೊಂಡಿರೋ ಪದ, ಆದ್ದರಿಂದ ಸರಿಯಲ್ಲ. ಇತಿ ಭಾಗವತೆ ಅನ್ಯೇತು ಏ ತ್ವಾಂ ಭಗವಂತಂ ವಾಸುದೇವಂ ಉಪಾಸತೆ ಏ ಚಾಪಿ ಅಕ್ಷರಂ ಅವ್ಯಕ್ತಂ ಪರಬ್ರಹ್ಮ ತೇಷಾಂ ಯೋಗ ಯೋಗ ವಿತ್ತಮಃ ಇತಿ ವ್ಯಾಚಕ್ಷತೆ. ಟೀಕಾರ ಬರೆದರು, ಏ ತ್ವಾಂ ಭಗವಂತಂ ವಾಸುದೇವಂ ಉಪಾಸತೆ ಏ ಚಾಪಿ ಅಕ್ಷರಂ ಅವ್ಯಕ್ತಂ ಉಪಾಸತೆ ಸೇರಿಸ್ಕೋಬೇಕು. ಪರಂ ಬ್ರಹ್ಮ ತೇಷಾಂ ಕೇ ಯೋಗ ವಿತ್ತಮಃ. ವಾಸುದೇವನಾದ ಕೃಷ್ಣ ನೀನು, ಸಗುಣ ಬ್ರಹ್ಮ ಅದಕ್ಕೆ ವಾಸುದೇವ ಗುಣ ಇರೋನು ನೀನು, ಇನ್ನೊಂದು ಪರಂ ಬ್ರಹ್ಮ ಗುಣ ಇಲ್ಲದಿರೋ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ ತಪ್ಪು. ಅಸದಿತ್ಯಾಹ ಪರಂತು ಸರಿಯಾದ ವ್ಯಾಖ್ಯಾನ ಅಲ್ಲ. ಯಾಕೆ? ಆನಂದಂ ಇತ್ಯಾದೇಹೇ ಪೂರ್ವೇಣ ಉತ್ತರೇಣ ಚ ಅನ್ವಯೋ ದ್ರಷ್ಟವ್ಯ. ಆನಂದಂ ಆಚಾರ್ಯ ಪದ ಉಪಯೋಗಿಸಿದರೆ ನಮ್ಮ ದ್ವಾದ ಸ್ತೋತ್ರ ಅರ್ಥ ಆಗುತ್ತೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಸದಾನಂದಂ ಯಾತಕ್ಕೆ ಹೇಳಿದ್ರೆ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಬ್ಬ ಪರಬ್ರಹ್ಮ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಇವನ್ನೇ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ವಾಕ್ಯ ಮನಸ್ಸಲ್ಲಿ ಇಟ್ಕೊಂಡು ಬರೆದಿರೋದು. ಇದನ್ನು ಅದೇ ಅದು ವಾಕ್ಯ ಒಂದಿಷ್ಟು ಅರ್ಥ ಆಗಿಬಿಟ್ರೆ ಆ ಭಾಗ್ಯನೇ ಗೀತಾ ಭಾಷೆ. ಅದಿಷ್ಟು ಈ ಬ್ಯಾಕ್ಗ್ರೌಂಡ್ ಇಲ್ಲದ ಹೋದ್ರೆ ಯಾತಕ್ಕೆ ಉಪಯೋಗಿಸೋರು ಗೊತ್ತಾಗೋದಿಲ್ಲ. ತಥಾಚ ಏ ತ್ವಾಂ ಪರಿರೂಪಾಸತೆ ಏ ಚ ತ್ವಾಂ ಇತ್ಯುಕ್ತಂ ಸ್ಯಾತ್ ತಥಾಚ ಉನ್ಮತ್ತ ಪ್ರಲಾಪ ಪ್ರಸಂಗ ಇದು ಭಾವ. ಈ ರೀತಿ ಮಾಡಿದರೆ ತಥಾಚ ಏ ತ್ವಾಂ ಪರಿರೂಪಾಸತೆ ಏ ಚ ತ್ವಾಂ ಇತಿ ಉಕ್ತಂ ಸ್ಯಾತ್ ಹೇಳಿದರು. ಹಾಗಿದ್ದರೆ ಇನ್ನೊಬ್ಬರು ಇದ್ದಿದ್ರೆ ನಿನ್ನನ್ನು ಹಾಗೆಲ್ಲ ಹೇಳ್ತಿದ್ರು, ಅದಿಲ್ಲ. ಅದಕ್ಕೆ ನೀವು ಬರೆದ ವ್ಯಾಖ್ಯಾನ ಎಂಥದ್ದು ಅಂದರೆ ತಥಾಚ ಉನ್ಮತ್ತ ಪ್ರಲಾಪ ಪ್ರಲಾಪತ್ವ ಪ್ರಸಂಗ ಹುಚ್ಚರ ಹಳ್ಟೆ ಅಂತ ಅರ್ಥ. ಉನ್ಮತ್ತ ಪ್ರಲಾಪ ಅಂದ್ರೇನು? ಹುಚ್ಚ ಏನೋ ಯಾರೇ ಕೇಳ್ತಿರ್ತಾ, ಅಯ್ಯೋ ಹುಚ್ಚರ ಎರಡು ಹೋಗೋಣ ಬರೀ ಅಂತ ಹೇಳ್ತಾ. ಅದೇನೋ ಬಾಬು ಸೀರಿಯಸ್ ಆಗಿ ಕೇಳಕ್ ಹೋದ ಇವನು, ಏನೋ ಮಾತಾಡ್ತಾ ಇರ್ತೀವಿ ಹುಚ್ಚ ಅವರು ಅಂತ ಗೊತ್ತಿದ್ದಿಲ್ಲ ಅಂತ ಹೋಗ್ಬಿಡ್ತಾರೆ. ಆ ಥರ ಆಗುತ್ತೆ, ಹಾಗೆಲ್ಲ ಹೇಳಬಾರ್ದು. ಸರಿಯಾಗಿ ಅಂದರೆ ಎರಡು ಪ್ರಸಂಗ ಬರದೇನೆ ಈ ರೀತಿ ಹೇಳಿದ ಸುಮ್ ಸುಮ್ಮನೆ ಉತ್ತರ ಕೊಟ್ಟರು ಹುಚ್ಚ ಅಂತ ಕರೀತಿದ್ರು. ಪ್ರಸಕ್ತನೇ ಬಂದಿಲ್ಲ, ಅವರೇ ಉತ್ತರ ಕೊಡ್ತಾರೆ ಅದನ್ನ. ಇದು ಏನು ಆರೋಪ ಇದು? ಗೀತಾಕ್ಕೆ ಉನ್ಮತ್ತ ಪ್ರಲಾಪತ್ವ ಪ್ರಸಂಗ ಬರ್ತಿತ್ತು ಇಲ್ಲಿದ್ದನ್ನು ಹೇಳೋದಕ್ಕೆ. ಹಾಗೆ ಹೇಳಿಲ್ಲ, ಆದ್ದರಿಂದ ಅದು ಸರಿಯಾಗಿದೆ. ನೀನು ಉತ್ಪಂತ ಭಾಷೆ ಬರೀತಿದ್ದೆ ಅಂತ ಅರ್ಥ. ಮುಂದೆ ರೂಪಂ ಚ ಈದೃಶ್ಯಂ ಸಾಧಿತಂ ಪುರಸ್ತಾತ್ ಉಪಾಸನಂಚವ ತಥೈವ ಕಾರ್ಯಂ. ನೋಡ್ರಿ, ಹಾಗಲ್ಲ. ಇದು ಸಾಕಾರ. ನಿರ್ಗುಣ ಬ್ರಹ್ಮ ಅಂದರೆ ನಿರಾಕಾರ, ಸಗುಣ ಬ್ರಹ್ಮ ಅಂದರೆ ಸಾಕಾರ. ಇದೇ ನಾವು ಹೇಳೋ ದೊಡ್ಡ ಡಿಫ್ರೆನ್ಸ್ ಅಂತ ಕೇಳಿದರೆ, ಇಲ್ಲ ಅಂತ ಹೇಳಿದ್ದೇವೆ ಈಗಾಗಲೇ. ರೂಪಂಚ ಈದೃಶ್ಯಂ ಸಾಧಿತಂ ಪುರಸ್ತಾತ್, ಪರಮಾತ್ಮನ ರೂಪ ಇದೆ ಅಂತ ಪ್ರೂವ್ ಮಾಡಿದ್ದೇವೆ. ಈಗ ನಿರಾಕಾರ ಬ್ರಹ್ಮ ಅಂತ ಪದ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಯಥಾ ಪ್ರಕಾರ? ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕದ ವ್ಯಾಖ್ಯಾನದೊಳಗೆ ಏನಂತ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ದೈನಾಂ ಪ್ರಾಪ್ಯ ಮುಹ್ಯತಿ ಸ್ಥಿತ್ವಾ ಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅಲ್ಲಿ ಹೇಳಬೇಕಾದ್ರೆ ಬ್ರಹ್ಮ ನಿರ್ವಾಣಂ, ನಿರ್ವಾಣ ಬ್ರಹ್ಮ ಅಂದರೆ ಅಶರೀರ ಬ್ರಹ್ಮ. ಅಶರೀರ ಬ್ರಹ್ಮ ಅಂದರೆ ಪ್ರಾಕೃತ ಶರೀರರಹಿತನಾದ ಬ್ರಹ್ಮ ಅಂತ ಡೀಟೇಲಾಗಿ ಹೇಳಿರೋದ್ರಿಂದ ಸಾಧಿತಂ ಪುರಸ್ತಾತ್, ಈಗ ಆಲ್ರೆಡಿ ಪ್ರೂವ್ಡ್ ಅಂತ ಹೇಳ್ಬಿಟ್ಟು ಅದನ್ನು ಮರ್ಯಾದೆ ನೆನ್ಪಿಟ್ಟುಕೊಂಡಿದ್ರೆ ಮತ್ತೆ ನೋಡಬೇಕಾದ ಪ್ರಸಂಗ ಬರಲ್ಲ. ಉಪಾಸನೆ ತಥೈವ ಕಾರಣ ನೋಡ್ರಿ, ಇರೋದು ಆಗಿರ್ಬೋದು, ಉಪಾಸನೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನಂತ ನಿಗುಣ ನಿರ್ಗುಣ ಸಗುಣ ಅಂತೆ, ಹಾಗಿಲ್ಲ. ಉಪಾಸನೆ ತಥೈವ ಕಾರ್ಯ, ಉಪಾಸನೆ ಕೂಡ ಹೇಗೆ ಮಾಡಬೇಕು, ಸಗುಣ ಅಂತಾನೆ ಮಾಡಬೇಕು, ಸಾಕಾರ ಅಂತಾನೆ ಮಾಡಬೇಕೆ ಹೊರತು ಬೇರೆ ರೀತಿ ಮಾಡಿಕೊಡುದು. ಅದಕ್ಕೆ ಹೇಳ್ತಾರೆ ಸಹಸ್ರ ಶೀರ್ಷ ಪುರುಷ, ದೇವರ ಆರಾಧನೆ ಯಾವ್ದನ್ನು ಹೇಳಿಬಿಟ್ರು, ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಇದೆಲ್ಲ ಆಕಾರ ನಿರಾಕಾರಣ. ಇದು ಕಣ್ಣಿದೆ ಕೈಕಾಲಿದೆ ನಿರಾಕಾರ ಅರ್ಥ ಏನು, ಕಣ್ಣು ಕೈಕಾಲಿದ್ಮೇಲೆ ಏನದನು ಸಾಕಾರ ಅಂತ ಹೋಗಿಲ್ಲಪ್ಪ. ಎಲ್ಲೋ ಹೇಳಿಲ್ಲ ಪುರುಷ ಸೂಕ್ತ, ಪುರುಷ ಸೂಕ್ತ ಆದ್ರೆ ಏನದು, ಸಕಲ ವೇದಗಳ ಸಾರ ಅರ್ಥ ಆಯ್ತಾ. ಅಲ್ಲಿ ಹೇಳಿದ್ಮೇಲೆ ಇನ್ನೊಂದು ಕಡೆ ಇದೆ ಅಂದ್ರೆ ಅರ್ಥ ಇಲ್ಲ, ಗೊತ್ತಾಯ್ತಾ. ಪುರುಷ ಸೂಕ್ತ ಬೇಸಿಕ್, ಪುರುಷ ಸೂಕ್ತ ಬೇಸಿಕ್. ಅದಕ್ಕೆ ಪುರುಷ ಸೂಕ್ತ ಯಾಕೆ ಅಭಿಷೇಕ ಮಾಡೋದು ಅಂದರೆ ಸಕಲ ವೇದ ಪ್ರತಿಪಾದ್ಯತ್ವ ನಾರಾಯಣನಿಗಿದೆ ಅಂತ ಹೇಳಬೇಕೀಗ. ನೀರು ಅಂದರೆ ಶಾಸ್ತ್ರ, ನೀರು ಅಂದರೆ ಶಾಸ್ತ್ರ, ಗೊತ್ತಾಯ್ತಾ. ಎಲ್ಲ ಶಾಸ್ತ್ರ ಹೇಳಿ ಅಭಿಷೇಕ ಮಾಡಿದರೆ ಗೋವಿಂದ, ಇವ್ರು ಮೊದಲೇ ಅಭಿಷೇಕ ಮಾಡೋದೆಲ್ಲ ಬಿಟ್ಬಿಡ್ತಾರೆ, ಅಷ್ಟೊಂದು ಯಾರು ಮಾಡ್ತಾರೆ ಅಂತೆ. ಅದಕ್ಕೊಂದು ಸಾರ ಹೇಳಬೇಕೀಗ, ಏನು ಮಾಡಿಬಿಟ್ರಿ ಈಗ ಪುರುಷ ಸೂಕ್ತ. ಅದನ್ನು ಅಭಿಷೇಕ ಮಾಡಿದರೆ ನೀರು ಯಾರ ಮೇಲೆ ಬೀಳುತ್ತೆ, ದೇವ್ರ ಮೇಲೆ. ಸೊ ಶಾಸ್ತ್ರ ಯಾರನ್ನು ಹೇಳುತ್ತೆ, ದೇವರನ್ನು. ಸೊ ಪುರುಷ ಸೂಕ್ತ ಪ್ರತಿಪಾದ್ಯ ನಾರಾಯಣ, ಆದ್ದರಿಂದ ಸಕಲ ವೇದ ಪ್ರತಿಪಾದ್ಯ ಅವನೇ. ಯಾಕೆ ಪುರುಷ ಸೂಕ್ತ ಸಕಲ ವೇದದ ಸಾರವಾಗಿರೋದ್ರಿಂದ, ಅರ್ಥ ಆಯ್ತಾ. ಇದು ಹೇಳಕ್ ಕೊಟ್ಟಿರೋದ್ರಿಂದ ಇದನ್ನೇ ಕೋಟ್ ಮಾಡಿದ್ರು ಆಚಾರ್ಯ. ಅದಕ್ಕಿಂತ ಸಿಂಪಲ್ ಮಾಡಬೇಕು ಅಂದ್ರೆ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರ ಹೇಳಬೇಕು. ಅದಕ್ಕಿಂತ ಮಧ್ಯ ಬರೋದು ಯಾವುದು, ವ್ಯಾಹೃತಿಗಳು, ಅದರಿಂದ ಗಾಯತ್ರಿ ಮಂತ್ರ. ಇನ್ನೂ ಶಾರ್ಟ್ ಮಾಡಿದ್ರೆ ವ್ಯಾಹೃತಿ, ಇನ್ನೂ ಶಾರ್ಟ್ ಮಾಡಿದ್ರೆ ವ್ಯಾಹೃತಿ, ಇನ್ನೂ ಶಾರ್ಟ್ ಮಾಡಿದ್ರೆ ಓಂ, ಇನ್ನೂ ಶಾರ್ಟ್ ಮಾಡಿದ್ರೆ ಆ, ಅದಕ್ಕಿಂತ ಶಾರ್ಟ್ ಆದರೆ ಜೀರೋ, ಅದಿಲ್ಲೇ ಇಲ್ಲ. ಅದು ಆ ಅದು ಕೂಡ ಪೂರ್ಣತ್ವ, ಮತ್ತೆ ಅದಿಲ್ಲದವರು ಜೀರೋ, ಇನ್ನೇ ಇಲ್ಲ. ಎಷ್ಟು ಚೆನ್ನಾಗಿದೆ, ಆ ಓಂ ವ್ಯಾಹೃತಿ ಗಾಯತ್ರಿ ಪುರುಷ ಸೂಕ್ತ ಮೂರು ವೇದಗಳು ಆಮೇಲೆ ಎಲ್ಲ ಶಾಸ್ತ್ರ ಇಷ್ಟಿದ್ದ ಮೇಲೆ ಅಲ್ಲಿ ಒಬ್ಬರೇ ಆರ್ತ ಮಾಡಿಬಿಡ್ಬೋದಲ್ಲ ಅಂತ ಕೇಳಿದರೆ ಗೊತ್ತು, ಸ್ಪಷ್ಟ ಆಗೋದಿಲ್ವಲ್ಲ, ವಿವರಣೆ ಬೇಡ. ಅದಕ್ಕೆ ಮಾಡಿದ ಓಂ ಅಂತ ಸೇರಿಸಿದೆ, ಓಂ ಇದೆ, ಓಂ ಶಾಸ್ತ್ರ ಶೇಷಾಂತ ಶುರು ಮಾಡೋದು. ಆಮೇಲೆ ಏನು ಹೇಳಿದೆ, ವ್ಯಾಹೃತಿಗಳಿದೆ, ಇದು ಗಾಯತ್ರಿ ಇರುತ್ತೆ. ಅದಕ್ಕೆ ಅಭಿಷೇಕ ಗಾಯತ್ರಿನೂ ಉಪಯೋಗಿಸ್ಬೇಕು ಗೊತ್ತಲ್ಲ, ಅಭಿಷೇಕ ಗಾಯತ್ರಿಯಿಂದನೂ ಅಭಿಷೇಕ ಮಾಡಬೇಕು, ಪುರುಷ ಸೂಕ್ತದಿಂದನೂ ಮಾಡಬೇಕು. ಆಮೇಲೆ ಫರ್ದರ್ ಟೈಮ್ ಇದ್ದಾಗ ವಿಷ್ಣು ಸೂಕ್ತ, ಆಮೇಲೆ ಜಿತಂತೆ ಸ್ತೋತ್ರ ಎಲ್ಲ ಹೇಳಿ ಅಂತ ಹೇಳ್ತಾರೆ. ಚಿಕಾರನ್ನು ಹೇಳಬೇಕಾದ್ರೆ ಜಿತಂತೆ ಇತ್ಯಾದಿ ಸಮಸ್ತ ವೈಹಿ ಅಂತ ಹೇಳ್ತಾರೆ. ಇದಂ ವಿಷ್ಣು ರೀತಿ, ಇದಂ ವಿಷ್ಣು ರೀತಿ ರುಚಾ ಅಂತ ಹೇಳ್ತಾ, ಜಿತಂತೆ ಇತ್ಯಾದಿ ಸಮಸ್ತ ವೈಹಿ ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರಿಂದ ನಿಮ್ಮ ಟೈಮ್ ಎಷ್ಟು, ದೇವರು ಎಷ್ಟು ಇಟ್ಕೊಂಡಿದ್ದೀರಿ, ಎಷ್ಟು ಬೇಕಾಗುತ್ತೆ ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ಮಿನಿಮಮ್ ಯಾವ್ದಿರಬೇಕು, ಓಂ ಗಾಯತ್ರಿ ಮತ್ತು ಪುರುಷ ಇಷ್ಟು ಇರಲೇಬೇಕು. ಇಲ್ಲದ ಹೋದ್ರೆ ಅದು ಏನಾಗೋದಿಲ್ಲ, ತೀರ್ಥ ಆಗೋದೇ ಇಲ್ಲ. ಅದು ಇಲ್ಲದ ಹೋದರೆ ತೀರ್ಥ ಅಂತ ಕರೆಯೋದಿಲ್ಲ, ಅದು ಅದಿರಲೇಬೇಕು ತೀರ್ಥ. ಆ ಯಾವ್ದನ್ನ ಬೇರೆ ಯಾಕೆ ಹೇಳೋದಿಲ್ಲ ಹೇಳಿ, ಗೊತ್ತಿಲ್ಲ ಅದು ಯಾಕೆ ಹೇಳೋದಿಲ್ಲ, ಗೊತ್ತಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲದೇ ಹೇಳ್ತಾನೆ ಅವನೀಗ. ಕುರುಡರಿಗೆ ರೂಪದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಕಿವುಡರಿಗೆ ಶಬ್ದದ ಬಗ್ಗೆ ವರ್ಣನೆ ಮಾಡಿದ್ರೆ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ತಪ್ಪಲ್ಲ, ಗೊತ್ತಿವೆ ಬರಿಬಾರ್ದಾಗಿತ್ತು ಅವ್ರು, ಗೊತ್ತಾಯ್ತಾ. ಡ್ರೈವಿಂಗ್ ಗೊತ್ತಿಲ್ಲ, ಎಲ್ಲ ಡ್ರೈವಿಂಗ್ ಗೊತ್ತಿರ್ಬೇಕಾದ ನೆಸಿಟಿ ಇಲ್ಲ. ಆದ್ರೆ ಗೊತ್ತಿ ಡ್ರೈವಿಂಗ್ ಮಾಡಕ್ಕೆ ಹೋದ್ರೆ ಅದು ಪ್ರಾಬ್ಲಮ್ ಆಯ್ತು. ಗೊತ್ತಿಲ್ಲದವ್ರು ಏನು ಮಾಡಬಾರ್ದಾಗ ಬರಲಿಕ್ಕೆ ಹೋಗ, ಎಲೆಕ್ಟ್ರಿಷಿಯನ್ ಏನು ಗೊತ್ತಿಲ್ಲ, ಓಪನ್ ಮಾಡಿದೆ ಶಾಕ್ ಹೊಡಿಸ್ಕೊಂಡ, ಆಮೇಲೆ ಕೇಳಿದೆ ಗೊತ್ತಿದ್ದಿಲ್ಲ ಅಂತ ಆಮೇಲೆ ಹೇಳಿದೆ. ಮತ್ತೆ ಹೇಳಿದ್ರೆ ಹತ್ರನೇ ಬಿಡ್ತಿದ್ದೀರ ಅಂತ ಹೇಳ್ತಾರ ಇಲ್ಲ, ಅವನು ಮಾಡಿದ್ರೆ ಏನು ತಿಳ್ಕೊತೀವಿ, ಸಾಮಾನ್ಯ ನಾವೀಗ ಬಂದ ಗೊತ್ತಿದೆ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅವ್ನು ತಪ್ಪು ಮಾಡಿದ, ಅವ್ನು ಹೇಳ್ಬೇಕಾದ್ರೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಹಾಂ ಮಾಡ್ತಾರೆ ಮಾಡ್ತಾರೆ, ಅದು ನಿರ್ಗುಣ ಸಗುಣ ಉಪಾಸನೆ, ಹೇಳೋದೊಂದು ಮಾಡೋದೊಂದು ಅರ್ಥ ಸಂಬಂಧ ಇಲ್ಲ. ಅದು ಕೇಳಿದ್ರೆ ಏನು ಹೇಳ್ತಾರೆ, ನಿಮಗೋಸ್ಕರ ಮಾಡ್ತೀವಿ ನಮಗೆಲ್ಲ ಅಂತ ಹೇಳಿದ್ರು, ನಿಮಗೋಸ್ಕರ ಅಂತೇಳಿ. ಅದು ನಾಳೆ ಆಗ್ತಿರಲಿ, ತುಂಬ ಅಪೂರ್ವ ವಿಚಾರಗಳೆಲ್ಲ ಕೂಡ ಈ ಬಗ್ಗೆ. ಒಂದು ಶ್ಲೋಕಕ್ಕೆ ಎಷ್ಟು ಆಚಾರ ಬರ್ತೀವಿ, ಇನ್ನು ಮೊದಲೇ ಶ್ಲೋಕನೇ ಮುಗಿದಿಲ್ಲ, ಮೊದಲೇ ಶ್ಲೋಕ ಇಷ್ಟೆಲ್ಲ ಕ್ಲಾರಿಫಿಕೇಶನ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮರದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ನಾಳೆ ಪಾಠ ಇಲ್ಲ ಅಂದಾಗೆ, ನಾಳೆ ಪಾಠ ಇರಲ್ಲ, ನಾಡಿದ್ದಿದೆ. ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸಾಮ್ನಾತ್ವೇನ ಸದಾ ನಿರಸ್ತ ಕುಹಕಂ.